ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ ಬಾನುಲಿ ಕಾರ್ಯಕ್ರಮವನ್ನು ಆಲಿಸುತ್ತಾ ಇರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಕ್ರಿಸ್ತೇಸುವಿನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಕ್ಷೇಮ ತಾನೆ? ನೀವು ಊಟ ಮಾಡಿದ್ದಾಯಿತೆ ಪ್ರಿಯರೇ? ಪ್ರತಿ ವಾರ ನಾನು ಹೇಳುತ್ತಿರುವ ಸಂಗತಿಗಳನ್ನು ನೀವು ಕೇಳುತ್ತಿದ್ದೀರಲ್ಲ, ಅದನ್ನು ಹಾಗೆಯೇ ಮುಂದುವರೆಸಿರಿ. ನಾನು ಹೇಳುತ್ತಿರುವುದು ನಿಮ್ಮ ಜೀವನಕ್ಕೆ ಆಹಾರವಾಗಿದೆ. ನಿಮ್ಮ ಸ್ನೇಹಿತರಿಗೂ ಈ ಕಾರ್ಯಕ್ರಮದ ಬಗ್ಗೆ ದಯಮಾಡಿ ತಿಳಿಸಿರಿ. ಒಂದು ವೇಳೆ ಅವರ ಬಳಿ ರೇಡಿಯೋ ಇಲ್ಲದಿದ್ದರೆ ಅವರೆಲ್ಲರನ್ನು ಒಟ್ಟಾಗಿ ಕರೆದು ಈ ಕಾರ್ಯಕ್ರಮವನ್ನು ಆಲಿಸಿರಿ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಮತ್ತೊಂದು ಸಾರಿ ಹೇಳುತ್ತೇನೆ, ಯೇಸು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ನಾನೂ ಸಹ ನಿಮ್ಮನ್ನು ಪ್ರೀತಿಸುತ್ತೇನೆ. ಈ ಶುಭ ಸಂದೇಶವನ್ನು ಹೇಳುವುದಕ್ಕೋಸ್ಕರವೇ ನಾನು ಪ್ರತಿ ವಾರ ನಿಮ್ಮಲ್ಲಿಗೆ ಬರುತ್ತೇನೆ ಪ್ರಿಯರೇ. ಇದು ನನ್ನ ಸಂದೇಶದ ಸಾರಾಂಶ. ಯೇಸುವಿನ ಬಗ್ಗೆ ಅನೇಕ ಸಂಗತಿಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಆತನು ದೇವರಾಗಿದ್ದು ಆಕಾಶ, ಸೂರ್ಯ, ಚಂದ್ರ, ಭೂಮಿ, ಎಲ್ಲ ಪ್ರಾಣಿಗಳು, ನೀರು, ಬೆಂಕಿ ಮತ್ತು ಕಡೆಯದಾಗಿ ನಿಮ್ಮನ್ನೂ ನನ್ನನ್ನೂ ಉಂಟು ಮಾಡಿದ್ದಾನೆ. ಯೇಸು ನಮ್ಮನ್ನು ಉಂಟು ಮಾಡಿದ ಉದ್ದೇಶ ನಾವು ಆತನನ್ನು ಅರಿಯುವಂತೆಯೂ ಆತನನ್ನು ಪ್ರೀತಿಸುವಂತೆಯೂ ಆಗಿದೆ. ಯಾಕೆಂದರೆ ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಪ್ರಿಯರೇ. ಯೇಸು ಭೂಲೋಕದಲ್ಲಿದ್ದಾಗ ಮಾಡಿದ ಮತ್ತೊಂದು ಅದ್ಭುತ ಕಾರ್ಯವನ್ನು ಇಂದು ನಾನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಸತ್ತು ಹೋಗಿದ್ದ ಲಾಜರನೆಂಬ ವ್ಯಕ್ತಿಯನ್ನು ಎಬ್ಬಿಸಿದ್ದೇ ಆ ಅದ್ಭುತ. ಲಾಜರನು ಎಂಬುವನು ಯೇಸುವಿನ ಸ್ನೇಹಿತನಾಗಿದ್ದನು ಮತ್ತು ಆತನಿಗೆ ಮಾರ್ಥ, ಮರಿಯಳು ಎಂಬ ಇಬ್ಬರು ಸಹೋದರಿಯರಿದ್ದರು. ಒಂದು ದಿನ ಲಾಜರನು ಅಸ್ವಸ್ಥನಾದನು. ಹೀಗಿರಲಾಗಿ ಅವನ ಅಕ್ಕಂದರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಮತ್ತು ತಾನಿದ್ದ ಸ್ಥಳದಲ್ಲಿಯೇ ಎರಡು ದಿನ ನಿಂತನು. ಅದಾದ ನಂತರ ತನ್ನ ಶಿಷ್ಯರಿಗೆ ಲಾಜರನ ಮನೆಗೆ ಹೋಗುವಂತೆ ಹೇಳಿದನು. ಲಾಜರನು ಸತ್ತಿರುವ ಸಂಗತಿಯನ್ನು ತಿಳಿಸಿದನು. ಯಾಕೆಂದರೆ ಆತನು ಎಲ್ಲವನ್ನೂ ಬಲ್ಲಾತನಾಗಿದ್ದನು. ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು. ಆದರೆ ಯೇಸು ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬರುವಷ್ಟರಲ್ಲಿ ಲಾಜರನು ಸತ್ತು 4 ದಿವಸವಾಗಿತ್ತು ಪ್ರಿಯರೇ. ಯೇಸು ಬರುತ್ತಾನೆಂದು ಕೇಳಿ ಮಾರ್ಥಳು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಇದ್ದಳು. ಮತ್ತು ಮಾರ್ಥಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಆಗ ಮಾರ್ಥಳು, ನನ್ನ ತಮ್ಮ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗುತ್ತಾನೆ ಎಂದು ಬಲ್ಲೆನು ಎಂದು ಹೇಳಿದಳು. ಲಾಜರನು ಸಾವಿನಿಂದ ಎಬ್ಬಿಸಲ್ಪಡುವನು ಎಂದು ಹೇಳಲು ಯೇಸು ಬಯಸಿದ್ದನು. ಆಗ ಯೇಸು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಇದನ್ನ ನಂಬುತ್ತೀಯಾ ಎಂದು ಹೇಳಿದನು. ಆಗ ಆಕೆಯು, ಯೇಸುವೆ, ಇಡೀ ಲೋಕದ ರಕ್ಷಕನೆಂದು ನಂಬುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ ಹೇಳಿದನು, ಆತನು ರಕ್ಷಕನು ಮಾತ್ರವಲ್ಲ, ಆತನು ಒಬ್ಬನೇ ದೇವರು, ಹಾಗೂ ಆತನು ನಂಬುವ ಪ್ರತಿಯೊಬ್ಬನು ನರಕಕ್ಕೆ ಹೋಗದೆ ಪರಲೋಕಕ್ಕೆ ಹೋಗುವರು ಎಂಬುದಾಗಿ. ನರಕ ಎನ್ನುವಂಥದ್ದು ಶಾಶ್ವತವಾದ ಶಿಕ್ಷೆ ಇರುವ ಸ್ಥಳ, ಆದರೆ ಪರಲೋಕವಾದರೂ ಯೇಸುವಿನೊಂದಿಗೆ ಶಾಶ್ವತ ಸಂತೋಷವಾಗಿರುವಂಥ ಒಂದು ಸ್ಥಳ. ಅಲ್ಲಿ ಕಣ್ಣೀರಿಲ್ಲ, ವ್ಯಾಧಿ ಇಲ್ಲ, ಚಿಂತೆ ಇಲ್ಲ, ಹಸಿವೆ ಇಲ್ಲ, ಮತ್ತು ಯಾವ ತೊಂದರೆಯೂ ಇಲ್ಲ. ಪ್ರಿಯರೇ, ನಾವೆಲ್ಲರೂ ಪಾಪಿಗಳು, ಮತ್ತು ಪಾಪಿಗಳನ್ನು ರಕ್ಷಿಸಲು ಯೇಸು ಪರಲೋಕದಿಂದ ಇಳಿದು ಬಂದನು ಎಂಬುದಾಗಿ ನಂಬುವ ಪ್ರತಿಯೊಬ್ಬನು ಈ ಪರಲೋಕವನ್ನು ಸೇರಲು ಸಾಧ್ಯ. ಇದಾದ ನಂತರ ಮರಿಯಳು ಎದ್ದು ಯೇಸುವನ್ನು ನೋಡಲು ಹೋದಳು. ಆಕೆ ಬಂದು ಯೇಸುವಿನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು, ಆಕೆ ಸಂಗಡ ಬಂದ ಜನರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಕಣ್ಣೀರು ಬಿಟ್ಟನು. ಪ್ರಿಯರೇ, ನೋಡಿ, ಯೇಸು ನಮ್ಮ ಸಂಕಷ್ಟಗಳಲ್ಲಿ ಕಣ್ಣೀರಿಡುತ್ತಾನೆ. ನಾವು ಅಳುವಾಗ ಆತನೂ ಅಳುತ್ತಾನೆ. ತನ್ನ ಸೃಷ್ಟಿಯ ಬಗ್ಗೆ ಆತನಿಗೆ ಕನಿಕರ ಇದೆ. ಪ್ರಿಯರೇ, ಆತನು ಲಾಜರನನ್ನು ಪ್ರೀತಿಸಿದ, ಮಾರ್ಥಾ ಮತ್ತು ಮರಿಯಳನ್ನೂ ಪ್ರೀತಿಸಿದ. ಆತನು ನಿಮ್ಮನ್ನು ನನ್ನನ್ನೂ ಪ್ರೀತಿಸುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಿಮ್ಮನ್ನು ನನ್ನನ್ನು ಆಳವಾಗಿ ಪ್ರೀತಿಸುತ್ತಾನೆ. ಯೇಸು ಅಳುವುದನ್ನು ನೋಡಿ ಜನರು ಈತನು ಲಾಜರನ ಮೇಲೆ ಎಷ್ಟೊಂದು ಮಮತೆ ಇಟ್ಟಿದ್ದನು ಅಂದುಕೊಂಡ್ರು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಆ ಸಮಾಧಿಯ ಬಳಿಗೆ ಬಂದನು. ಅದು ಒಂದು ಗವಿಯಾಗಿತ್ತು, ಅದರ ಬಾಯಿಗೆ ಕಲ್ಲು ಮುಚ್ಚಲ್ಪಟ್ಟಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ಥಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಈಗ ಯೇಸು ಪ್ರಾರ್ಥಿಸಲಿಕ್ಕಿದ್ದಾನೆ. ದೇವರು ಎಲ್ಲಾ ಕಡೆಯೂ ಇದ್ದಾನೆ. ಪ್ರಿಯರೇ, ಯೇಸು ಮಾನವನ ರೂಪ ಧರಿಸಿ ಈ ಲೋಕಕ್ಕೆ ಬಂದದ್ದರಿಂದ ತಾನು ದೇವರಾಗಿದ್ದರೂ ತನ್ನನ್ನು ಮಾನವನೆಂಬುದಾಗಿ ಕರೆಸಿಕೊಂಡನು. ಪರಲೋಕದಲ್ಲಿರುವ ದೇವರಲ್ಲಿ ಪ್ರಾರ್ಥಿಸಿ ಆತನನ್ನು ತಂದೆ ಎಂಬುದಾಗಿ ಕರೆದು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ತಿಳಿಸಿದನು. ತನ್ನನ್ನು ನಂಬುವ ಪ್ರತಿಯೊಬ್ಬನು ಸರ್ವಶಕ್ತನಾದ ದೇವರನ್ನು ತಂದೆ ಎಂದು ಕರೆಯಬಹುದೆಂದು ತೋರಿಸಲು ಹೀಗೆ ಮಾಡಿದನು. ದೇವರ ಮಕ್ಕಳಾಗಿ ಆತನನ್ನು ತಂದೆ ಎಂದು ಕರೆಯಲು ನಿಮಗೆ ಇಚ್ಛೆಯಿಲ್ಲವೇ? ನಾನು ಯೇಸುವನ್ನು ನಂಬಿದ್ದೇನೆ, ಆದ್ದರಿಂದ ನಾನು ದೇವರ ಮಗನಾಗಿದ್ದೇನೆ. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದನೆ ಎಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಮುಖ ಬಟ್ಟೆಗಳಿಂದ ಕಟ್ಟಿದ್ದವು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಲು ನಿಮಗೆ ಮನಸ್ಸಿದೆಯೇ? ಆತನು ಹೇಳಿದ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವ ಪ್ರತಿಯೊಬ್ಬನೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನಂಬುತ್ತೀಯಾ? ಮಾರ್ಥಳನು ಈ ಪ್ರಶ್ನೆ ಕೇಳಿದಂತೆ ಈಗ ಆತನು ನಿಮ್ಮನ್ನು ಕೇಳುತ್ತಿದ್ದಾನೆ. ಪ್ರಿಯ ಮಗನೇ, ಮಗಳೇ, ನೀನು ಇದನ್ನು ನಂಬುತ್ತೀಯಾ? ಏಸು ಹೇಳುವುದೇನೆಂದರೆ, ನೀನು ಆತನನ್ನ ಕರ್ತನೆಂದು, ನಿನ್ನ ಜೀವಿತದ ಒಡೆಯನೆಂದು ಸ್ವೀಕರಿಸುವುದಾದರೆ ನೀನು ಸತ್ತರೂ ಆತನೊಂದಿಗೆ ಶಾಶ್ವತವಾಗಿ ಪರಲೋಕದಲ್ಲಿ ಜೀವಿಸಬಹುದು. ಅಂದರೆ ದೇವರೊಂದಿಗೆ ಶಾಶ್ವತವಾದ ಸಂತೋಷದ ಜೀವಿತವನ್ನು ಜೀವಿಸಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಆಹ್ವಾನ ಸ್ವೀಕರಿಸುವಿರಾ? ಆತನ ಆಹ್ವಾನ ಎಲ್ಲರಿಗಾಗಿದೆ. ಐಶ್ವರ್ಯವಂತ, ಬಡವ, ಆರೋಗ್ಯವಂತ, ಬಲಹೀನ, ಪಾಪಿ, ಪ್ರತಿಯೊಬ್ಬರಿಗೆ. ಇಂದು ಆತನ ಬಳಿ ಬರುವಿರಾ? ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಯೇಸು ನಿಮ್ಮನ್ನು ಕರೆಯುತ್ತಿದ್ದಾನೆ. ಆತನ ಆಹ್ವಾನ ಸ್ವೀಕರಿಸಲು ಸಿದ್ಧರಿರುವಿರಾ? ಇಂದೇ ನಿಮ್ಮ ಜೀವಿತದ ಒಡೆಯನನ್ನಾಗಿ ಮಾಡಿಕೊಳ್ಳಿರಿ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣವೇ. ಯೇಸುವೇ, ನಾನೊಬ್ಬ ಪಾಪಿ, ನನ್ನನ್ನು ನನ್ನ ಪಾಪಗಳಿಂದ ಕ್ಷಮಿಸು. ನಿನ್ನನ್ನು ನನ್ನ ಜೀವಿತದ ಕರ್ತನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುತ್ತೇನೆ. ನನ್ನ ಜೀವಿತವನ್ನು ನಿನಗೆ ಒಪ್ಪಿಸುತ್ತೇನೆ. ಇಂದಿನಿಂದ ನಿನಗೋಸ್ಕರ ಜೀವಿಸುವಂತೆ ಸಹಾಯ ಮಾಡು. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಿಮಗೋಸ್ಕರ ಪ್ರಾರ್ಥಿಸುವಂತೆ ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಬೇಡಿಕೆ ಇದ್ದರೆ ದಯಮಾಡಿ ನಮಗೆ ಬರೆದು ತಿಳಿಸ್ರಿ ಅಥವಾ ನಮ್ಮನ್ನು ಸಂಪರ್ಕಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಬಲವುಂಟು, ಅದ್ಭುತ ಬಲವುಂಟು, ಹನಿ ಹನಿ ರಕ್ತದಲ್ಲೂ ಬಲವುಂಟು. ಬಲವುಂಟು, ಅದ್ಭುತ ಬಲವುಂಟು, ಯೇಸುವಿನ ರಕ್ತದಲ್ಲಿ ಜಯವುಂಟು. ಹೊರಡೋದು ಮನುಷ್ಯರ ಜೊತೆಯಲ್ಲ, ಅಂಧಕಾರ ಅಧಿಪತಿಗಳ ಮೇಲೆಂದು. ಹೊರಡೋದು ಮನುಷ್ಯರ ಜೊತೆಯಲ್ಲ, ಅಂಧಕಾರ ಅಧಿಪತಿಗಳ ಮೇಲೆಂದು. ದೇವರಿಂದ ನನಗೆ ಬಲವು ಇಂದು, ಶತ್ರುವಿಗೆ ಸೋಲು ರಕ್ತದಲ್ಲಿಂದು. ದೇವರಿಂದ ನನಗೆ ಬಲವು ಇಂದು, ಶತ್ರುವಿಗೆ ಸೋಲು ರಕ್ತದಲ್ಲಿಂದು. ಬಲವುಂಟು, ಅದ್ಭುತ ಬಲವುಂಟು, ಹನಿ ಹನಿ ರಕ್ತದಲ್ಲೂ ಬಲವುಂಟು. ಬಲವುಂಟು, ಅದ್ಭುತ ಬಲವುಂಟು, ಯೇಸುವಿನ ರಕ್ತದಲ್ಲಿ ಜಯವುಂಟು. ನನ್ನ ವಿರುದ್ಧ ರೂಪಿಸಿದ ಆಯುಧಗಳು ಸಫಲವಾಗದೆ ಎಂದು ಬಿದ್ದು ಹೋಗುವುದು. ನನ್ನ ವಿರುದ್ಧ ರೂಪಿಸಿದ ಆಯುಧಗಳು ಸಫಲವಾಗದೆ ಎಂದು ಬಿದ್ದು ಹೋಗುವುದು. ಸೈತಾನನ ತಂತ್ರಕ್ಕೆಂದು ಭಯ ಪಡೆನು, ರಕ್ತದಲ್ಲಿ ನನಗೆ ಜಯವು ಇಂದು. ಸೈತಾನನ ತಂತ್ರಕ್ಕೆಂದು ಭಯ ಪಡೆನು, ರಕ್ತದಲ್ಲಿ ನನಗೆ ಜಯವು ಇಂದು.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.